ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಮುತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಹೃದನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾರಿಣಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ. ಮಂದೋಹಂ ಧೀವಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶತಥೋ ಬಿಂಬ ಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ತದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಕ್ತಗುರುಂ ಭಜೇ. ಗೋಪಪ್ರಕರ ಸಂಕಾಶಂ ಗೋಪಾರಚ್ಚನ ತತ್ಪರಂ ಗೋದೇವ ವಂದ್ಯಪಾದಾರ್ಚಂ ಗೋಪಾಲಕ್ಷಗುರುಂ ಭಜೇ. ಜರಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಬನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇನ್ನ ಮುಂದೆ ಹೇಳುತ್ತಾರೆ. ಈ ತನುವಿನೊಳಗಿಹವು ಓತ ಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರು ಅಲ್ಲಿಹರು ತಮ್ಮಿಂದರಿ ಕರೊಡಗೂಡಿ ಭೀತಿಗೊಳಿಸುತ ದಾನವರ ಸಂಘಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲಿ ಸದುಪಾಸನೆಯ ಗೈಯುತಲೆ ಮೋದಿಪರು. ಈ ಶರೀರದಲ್ಲಿ ಓತಪ್ರೋತ ರೂಪದಲ್ಲಿ ಹೇಗೆ ಬಟ್ಟೆಯಲ್ಲಿ ಆ ಧಾರ ಹೇಗೆ ಪೂರ್ಣವಾಗಿ ವ್ಯಾಪಿಸಿರುತ್ತೋ ಆ ಥರ ಇಡೀ ಶರೀರದಲ್ಲಿ ನಾಡಿಗಳು ತುಂಬಿವೆ. ಅದರಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ಕೂಡ ತಮ್ಮಿಂದಧಿಕರು ರುದ್ರಾದಿ ದೇವತೆಗಳಿಂದ ಕೂಡಿಕೊಂಡು ಏನು ಮಾಡುತ್ತಾರೆ, ನಮ್ಮೊಳಗೆ ದೈತ್ಯರು ಭೀಕರವಾದ ಹಾವಳಿಯಿಂದ ನಮ್ಮನ್ನ ದೂರಕ್ಕೆ ದೇವರಿಂದ ದೂರಕ್ಕೆ ಸೆಳೆದು ಕರಕೊಂಡು ಹೋಗಬೇಕು ಅಂತ ನೋಡಿದಾಗ ಅವರನ್ನ ಭೀತಿಗೊಳಿಸುತ್ತ ಭಯವನ್ನ ಪಡಿಸ್ತಾ ಅವರಿಗೆ ನಮ್ಮನ್ನ ರಕ್ಷಣೆ ಮಾಡುತ್ತಾ ಇರ್ತಾರೆ. ಅವರನ್ನ ಭಯಪಡಿಸಬೇಕಾದರೆ ಅವರು ಏನು ಮಾಡುತ್ತಾರೆ ಅಂದರೆ ಭಗವಂತನ ಗುಣವನ್ನ ಉಪಾಸನೆ ಮಾಡುತ್ತಾರಂತೆ. ಸಂಘಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನೆಯ ಗೈಯುತ್ತಲೇ ಮೋದಿಪರು. ಆ ಭಗವಂತನ ಗುಣ ಏನಿದೆ, ಸಂಘಾತ, ಸಂಘಾತ ಅಂದ್ರೆ ಸಮ್ಯಕ್ ಒಳ್ಳೆ ಘಾತ, ಬೆಟ್ಟು ಕೊಡುವವ, ದೈತ್ಯರನ್ನ ಹೆದರಿಸುವವ ಅಂತ ಆ ಒಳ್ಳೆ ಗುಣವನ್ನ ಭಗವಂತನದ್ದು ಉಪಾಸನೆ ಮಾಡುತ್ತಾ ಹೇಗ್ ಮಾಡುತ್ತಾರೆ, ಪ್ರೀತಿಯಲಿ ಅಲ್ಲ ಸಂಪ್ರೀತಿಯಲಿ ಅಂದ್ರೆ ಆ ಭಗವಂತನ ವಿಶೇಷವಾದ ಅನುರಾಗದಿಂದ, ಹೇ ಸ್ವಾಮಿ ನೀನೇ ನಿಂತು ನಮ್ಮೊಳಗೆ ನಿನ್ನ ಗುಣೋಪಾಸನೆ ಮಾಡಿಸಿ ಎಲ್ಲ ಜೀವರಾಶಿಗಳಲ್ಲಿ ನೀನೇ ನಿಂತಿದ್ದೀಯ, ಎಲ್ಲರಲ್ಲಿ ನಮ್ಮನ್ನಿಟ್ಟಿದ್ದೀಯ, ನಮ್ಮೊಳಗೆ ನೀನೇ ಇದ್ದುಕೊಂಡು ಆ ಜೀವರಾಶಿಗಳೆಲ್ಲದಕ್ಕೋಸ್ಕರ ಸಜ್ಜೀವರಾಶಿಗಳು ಚೆನ್ನಾಗಿರಬೇಕು ಅಂತ ನಿನ್ನ ಸಂಕಲ್ಪ, ಅದಕ್ಕಾಗಿ ದೇವತೆಗಳಾದ ನಮಗೆ ಒಳ್ಳೆ ಬುದ್ಧಿಯನ್ನ ಅಂದರೆ ವಿಶೇಷವಾದ ಈ ಜೀವಗಳು ಚೆನ್ನಾಗಿರಲಿ ಎಂಬ ಬುದ್ಧಿಯನ್ನು ಕೊಟ್ಟು ಅದಕ್ಕಾಗಿ ನಮ್ಮಿಂದ ನಿನ್ನ ಗುಣ ಉಪಾಸನೆ ಮಾಡಿಸಿ ಇವರಲ್ಲಿ ಆ ದೈತ್ಯರ ಹಾವಳಿ ಇಲ್ಲದೆ ನಮ್ಮ ಮೂಲಕ ನೀನೇ ಮಾಡಿಸ್ತಾ ಇದ್ದೀಯಾ ಅಂತ ಭಗವಂತನನ್ನ ಆ ಉಪಾಸನೆ ಮಾಡುತ್ತಾ ಇಂಥ ಎಲ್ಲರಿಗೂ ಉಪಕಾರ ಮಾಡುವ ಸಜ್ಜನರಿಗೆ ಉಪಕಾರ ಮಾಡುವಂಥ ನಿನ್ನನ್ನು ಪಡೆದ ನಾವೇ ಧನ್ಯರು ಅಂತ ಆನಂದ ಪಡತಾ ಇರ್ತಾರೆ. ಇನ್ನ ಮುಂದೆ ಹೇಳ್ತಾರೆ, ಜಲಟ ಕುಕ್ಕುಟ ಖೇಟ ಜೀವರ ಕಳೇವರಗಳೊಳಗಿದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ತನ್ನಾಮದಲ್ಲಿ ಕರೆಸುತ್ತಲಿ ಜನರು ಹೆಕ್ಷಣ ವಿವಿಧ ಕರ್ಮಗಳ ನಿರಂತರ ಮಾಡಿ ಮಾಡಿಸಿ ತತ್ಫಲಗಳುಣ್ಣದೆ ಸಂಚರಿಸುವನು ನಿತ್ಯ ಸುಖ ಪೂರ್ಣ. ಎಲ್ಲರೊಳಗಿರ್ತಾನೆ ಭಗವಂತ. ಜಲಟ, ಜಲದಲ್ಲಿ ನೀರಿನಲ್ಲಿ ಅಟತಿ ತಿರುಗಾಡುತ್ತೆ ಅಂದ್ರೆ ಜಲಚರ ಪ್ರಾಣಿಗಳನ್ನ ಜಲಟ ಅಂದ್ರು. ಕುಕ್ಕುಟ ಅಂತ ಹೇಳಿದರೆ ಈ ಮುಖದಿಂದ ಆಹಾರವನ್ನ ಸ್ವೀಕಾರ ಅಂದ್ರೆ ಹೊಡೆದು ಹೊಡೆದು ಸ್ವೀಕಾರ ಮಾಡುವುದು. ಕುಕ್ಕುಟ ಅಂದ್ರೆ ಕೋಳಿ ಮೊದಲಾದ ಈ ಪಕ್ಷಿಗಳೇನಿವೆ ಅಲ್ಲಿ. ಇನ್ನ ಖೇಟ, ಖ ಅಂದ್ರೆ ಆಕಾಶ, ಖೇ ಅಟತಿ ಅಂದ್ರೆ ಆಕಾಶದಲ್ಲಿ ತಿರುಗಾಡುವಂಥ ಜೀವರು ಅಂದ್ರೆ ನೀರಿನಲ್ಲಿ ಭೂಮಿಯ ಮೇಲೆ ನಂತರ ಆಕಾಶದಲ್ಲಿ ತಿರುಗಾಡುವ ಜೀವರ ಕಳೇವರಗಳೊಳಗಿದ್ದು ಇದೇ ತರ ದೇವತೆಗಳಿಂದ ಕೂಡಿಕೊಂಡು ಭಗವಂತ ಅವರಲ್ಲಿದ್ದುಕೊಂಡು ಕಾಣಿಸಿಕೊಳ್ಳದೆ ಯಾರಿಗೂ ಅಸಲು ದೇವರಿದ್ದಾರಾ ಅಂತ ಡೌಟ್ ಬರಬೇಕು. ಒಂದು ಸಲ ಈ ಪ್ರವಚನ ಕೇಳಿದ ಕಾಲಕ್ಕೇನೋ ಬಹಳ ಚೆನ್ನಾಗಿರುತ್ತೆ, ದೇವರಿದ್ದಾರೆ ಒಳಗೆ 72,000 ನಾಡಿಗಳು ಹಾಗೆ ಹೀಗೆ ಎಲ್ಲ ಇರುತ್ತೆ. ಒಂದು ಸಲ ಹೊರಗ ಹೋಗಿ ನೋಡಿದರೆ ಅಷ್ಟು ಜನ ಬರ್ತಾ ಇರ್ತಾರೆ, ಒಬ್ಬೊಬ್ಬರು ನಾನಾ ವಿಚಿತ್ರ ವೇಷ ಭಾಷೆ ಏನು ಹೋಗ್ತಾ ಇದ್ರೆ ಇದಾರಾ ದೇವರು ಅಂತ ಸಂಶಯವೇ ಬಂದ್ಬಿಡುತ್ತೆ. ಆ ಥರ ಭಗವಂತ ಎಲ್ಲರೊಳಗಿದ್ದು ವ್ಯಾಪಾರ ಮಾಡಿಸ್ತಾ ಹೇಳುತ್ತಾರೆ. ಯಾರಿಗೂ ಕೂಡ ತನ್ ಕಾಣಿಸಿಕೊಳ್ಳದೆ ಒಬ್ಬರಿಗೂ ಕಾಣಿಸಲ್ಲಂತೆ ಏನು ಮಾಡುತ್ತಾನೆ, ತತ್ತದ್ರೂಪ ತನ್ನಾಮದಲ್ಲಿ ಕರೆಸುತ್ತಲಿ ಆಯಾ ಪಕ್ಷಿಗಳು, ಆಯಾ ಜಲಚರ ಪ್ರಾಣಿಗಳು, ಆಯಾ ಭೂಮಿಯ ಮೇಲೆ ಓಡಾಡುವ ಪ್ರಾಣಿಗಳು ಅವುಗಳ ಹೆಸರಿಂದ ಅವರ ಸುತ್ತು ಆಯಾ ಆಕಾರದಲ್ಲಿದ್ದುಕೊಂಡು ಅವುಗಳನ್ನ ಹೊತ್ತು 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 ಕರಕೊಂಡು ಹೋಗ್ತಾ ವಿಶೇಷವಾಗಿ ಏನು ಮಾಡುತ್ತಾನೆ ಭಗವಂತ, ವಿವಿಧ ಕರ್ಮಗಳ ನಿರಂತರ ಮಾಡಿ ಮಾಡಿಸಿ. ಇಲ್ಲಿ ಬರುತ್ತೆ ನೋಡಿ ಭಗವಂತನ ಕರುಣೆಯ ಪರಿಚಯ ಅಂದ್ರೆ ನಮಗೆ ಇದು ಅರ್ಥ ಆಗಬೇಕಾದ್ರೆ ಈ ದೊಡ್ಡ ಹಾಲು ಇದನ್ನು ಚೆನ್ನಾಗಿ ಕಸ ಬಳಿದು ಗೂಡಿಸಿ ಬಟ್ಟೆಯಿಂದ ಒರೆಸಿ ಶುದ್ಧ ಮಾಡಬೇಕು, ಸಾರಿಸಿ ಶುದ್ಧ ಮಾಡಬೇಕು. ಮಾಡಿಬಿಡ್ತೀರಾ, ಹೇಳಿದ್ರೆ ಮಾಡಲ್ವಾ, ದೇವರ ಸೇವಾ ಅಂತ ಮಾಡ್ತೀರಾ. ಆಹಾ ಆಗಲ್ಲ, ಅರೆ ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾರೊಬ್ಬರು, ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾರೆ, ಅವರ ಕೈಯಲ್ಲಿ ಬಟ್ಟೆ ಇಟ್ಟು ಅವರ ಕೈಯಲ್ಲಿ ಕಸ ಆ ಹೋರಿಗೆಯನ್ನು ಕೊಟ್ಟು ಅವರ ಕೈ ಹಿಡ್ಕೊಂಡು ನಾವು ಬಳಸಬೇಕು, ಪುಣ್ಯ ಅವರಿಗೆ ಬರಬೇಕು. ಆಗ ಹೇಳಿದ ಏನ್ ಮಾಡ್ತೀರಾ, ಸ್ವಲ್ಪ ಕಾಲ ಮಾಡ್ತೀರಾ, ಅವ್ರ ಕೈ ಹಿಡ್ಕೊಂಡು ಸಾರಿಸೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಅದೇನು ಸ್ವಲ್ಪ ಹೊತ್ತಲ್ಲ, ಇಡೀ ದಿನವೆಲ್ಲ ಮಾಡಬೇಕು. ಒಂದು ತಿಂಗಳು ಮಾಡಿ ಅಂದ್ರೆ ನೀವು ಬೇಡ, ನಿಮ್ ಸೇವಾ ಬೇಡ, ನಮ್ಮ ಪಾಣ ಹೋಗ್ತೀವಿ, ನಮ್ಮನ್ನ ಮಾಡಿದ್ರೆ ಮಾಡ್ತೀವಿ, ಇನ್ನೊಬ್ಬರ ಕೈ ಹಿಡಿದು ಮಾಡಿಸ್ಬೇಕಂದ್ರೆ ಕಷ್ಟ ಅಲ್ಲೇನ್ರಿ, ಎಂಥ ಕಷ್ಟ. ಅದು ಹೇಳ್ತಾರೆ ಎಲ್ಲಾ ಜೀವರಾಶಿಗಳು ಪ್ಯಾರಾಲಿಸಿಸ್ ಪೇಷಂಟ್ಸ್, ಯಾರಿಗೂ ಕೂಡ ಸ್ವತಂತ್ರವಾಗಿ ಕೈ ಕಾಲು ಅಲುಗಾಡಿಸಲಿಕ್ಕಾಗಲ್ಲ. ಯಾಕ್ರಿ ಆಗಲ್ಲ ಅಂದ್ರೆ ಇರೋದೇ ಇಷ್ಟು ಪರಮಾಣು ಜೀವ ಎಲ್ಲರೂ ಕೂಡ. ಅವರಿಗೆ ಕೋಳಿ ದೇಹವೇ ಬಹಳ ದೊಡ್ಡದು, ಆ ಕೋಳಿ ದೇಹ ಅಂತ ಕೊಡ್ತಾನಲ್ಲ, ಆ ಕೋಳಿಯ ಆ ದೇಹದ ಕಾಲಿನ ಉಗುರಿನ 1,000 ಭಾಗವೂ ಆ ಜೀವ ಇರಲ್ಲ ಒಳಗೆ, ಆ ಶರೀರ ಹೊತ್ತುಕೊಂಡು ತಿರುಗುತ್ತಾ ಅದು. ಹಾಗಾದರೆ ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಜೀವರಾಶಿಯ ಶರೀರದ ಸುತ್ತು ತಾನೇ ಇದ್ದು ಅವರವರಿಗೆ ನಾನಾ ಆಲೋಚನೆ ಕೊಡುತ್ತಾ ಬೆಳಗ್ಗಿಂದ ರಾತ್ರಿ, ರಾತ್ರಿಯಿಂದ ಬೆಳಿಗ್ಗೆ ಪರ್ಯಂತ ನಮ್ಮನ್ನು ಹೊತ್ತುಕೊಂಡು ಏನು ಮಾಡುತ್ತಾನೆ ಹೇಳುತ್ತಾರೆ, ತತ್ತ ತತ್ತದ್ರೂಪ ತನ್ನಾಮದಲ್ಲಿ ಕರೆಸುತ್ತಲಿ ಜನರು ಹೆಕ್ಷಣ ವಿವಿಧ ಕರ್ಮಗಳ ನಿರಂತರ ಮಾಡಿ ಮಾಡಿಸಿ. ತಾನು ಕೈ ಎತ್ತಿದ್ರೆ ಅವರು ಕೈ ಹೇಳುತ್ತೆ, ಕಾಲು ಎತ್ತಿದ್ರೆ ಕಾಲು ಹೇಳುತ್ತೆ, ಈ ತರ 24 ಅವರ್ಸ್ ಪ್ರತಿಯೊಬ್ಬರು ಸುತ್ತು ಇದ್ದು ಮಾಡಿಸ್ತಾ ಇರುತ್ತಾನೆ. ಈ ಮಹಾನುಭಾವನ ಸಹನ ಶಕ್ತಿ ಎಂಥದ್ದು ಅಂತ ಹೇಳ್ತಾರೆ. ಇಷ್ಟು ಮಾಡಿಸಿ ತತ್ ಫಲಗಳುಣ್ಣದೇ, ನಾವು ಮಾಡಿದ ಯಾವ ಕರ್ಮದ ಫಲವೂ ತಾನು ಸ್ವೀಕಾರ ಮಾಡದೆ ಸಂಚರಿಸುವನು, ಸಮ್ಯಕ್ ಚರಿಸುವನು, ಎಲ್ಲಾ ಕಡೆ ತಾನು ತಿರುಗಾಡತ ನಮ್ಮನ್ನ ಉದ್ಧಾರ ಮಾಡುತ್ತಾ ಇದ್ದಾನೆ. ಯಾಕಪ್ಪ ಆ ಫಲಗಳು ದೇವರು ಸ್ವೀಕಾರ ಮಾಡಲ್ಲ ಅಂದ್ರೆ ನಿತ್ಯ ಸುಖಪೂರ್ಣ ಅವ, ಇಡೀ ಮೈತುಂಬ ಸುಖ ಇದೆ, ಇನ್ನ ಬೇರೆ ಯಾವುದೇ ಬಯಸಿ ಪಡಕೊಂಡು ಸುಖ ಪಡೆಯುವ ಒಂದು ಪ್ರಾರಬ್ಧ ಅವನಿಗಿಲ್ಲ. ಆದ್ದರಿಂದ ಅವನಿಗೆ ಯಾರಿಂದ ಏನು ಬೇಕಾಗಿಲ್ಲ, ಅವನು ಮಾಡುವ ಕೆಲಸದಿಂದ ನಮ್ಮಿಂದ ತಾನೇ ಮಾಡಿ ಮಾಡಿಸ್ತಾನಲ್ಲ ಆ ಕೆಲಸದಿಂದ ಏನು ಸುಖ ಅಂದರೆ ನಮಗೆ ಸುಖ ಆಗುತ್ತೆ, ಅವನಿಗೆ ಸುಖವೇನಿಲ್ಲ ಎಂಬುದನ್ನ ತಿಳಿಸಿಕೊಡುತ್ತಾರೆ. ಹಾಗಾದರೆ ನಮ್ಮೊಳಗಿರುವ ಸ್ವಾಮಿ ನಮಗಾಗಿ 24 ಗಂಟೆ ಒದ್ದಾಡುತ್ತಾ ಇದ್ದಾನೆ ಅಂದ್ರೆ ಒದ್ದಾಡೋರು ಅಂದ್ರೆ ಕಷ್ಟಪಡ್ತಾ ಇದ್ದಾನೆ ಅಂತಲ್ಲ, ನಮ್ಮ ಮೇಲೆ ಗಮನ ಇಟ್ಟು ನಮಗಾಗಿಯೇ ತಿರುಗಾಡುತ್ತಾ ಇದ್ದಾನೆ, ಎಲ್ಲಾ ಕೆಲಸ ಅವನೇ ಮಾಡಿ ಮಾಡಿಸಿ ನೋಡಿ ಇದ್ದಕ್ಕಿದ್ದಂತೆ ಕೂಡಿಸ್ತಾನೆ, ಟಿವಿ ನೋಡಿಸ್ತಾನೆ, ಹೊರಗೆ ಕರ್ಕೊಂಡು ಬರ್ತಾನೆ, ಎಲ್ಲಾ ನೋಡಿಸಿ ಆನಂದ ಪಡಿಸ್ತಾನೆ, ಆ ಕಿವಿಯಲ್ಲಿ ಇಯರ್ ಫೋನ್ ಇಡಿಸ್ತಾನೆ, ಅಲ್ಲೇನ್ರಿ ಇಯರ್ ಫೋನ್ ಇಡಿಸ್ತಾನೆ, ಹಾಡುಗಳು ಕೇಳಿಸ್ತಾನೆ, ಅದರಲ್ಲಿ ನಾನಾ ಸಿನಿಮಾ ಹಾಡೆಲ್ಲ ಕೇಳಿಸ್ತಾ ಇರ್ತಾನೆ, ಹೌದಾ? ಅದರಲ್ಲಿ ಸೆಲೆಕ್ಷನ್ ಯಾರ್ದು ಅವಂದೇ, ನಮ್ಮ ಕರ್ಮಾನುಸಾರ ಈ ಹಾಡು ಕೇಳು, ಆ ಹಾಡು ಕೇಳು, ಅದು ಕೇಳು, ಇದು ಕೇಳು, ಸಂತೋಷ ಪಡಿಸಿ ಕುಣಿಸಿ ಕುಪ್ಪಳಿಸೋರ್ಗೆ ಇರುತ್ತಾರೆ ಡ್ಯಾನ್ಸ್ ಮಾಡೋರೆಲ್ಲ, ಅವರಿಗೆ ಅದಕ್ಕೆ ತಕ್ಕಂತ ಅವನೇ ಕುಣಿದು ಅವರು ಕುಣಿಸ್ತಾನೆ. ಇವನಿಗೇನು ಕರ್ಮ ಹೇಳಿ? ಬ್ರಹ್ಮಾದಿ ದೇವತೆಗಳಿಗೆ ಅಧಿನಾಥ ಆ ಈ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ, ಟಿವಿಯಲ್ಲಿ ನೋಡಿಸ್ತಾ ಇರ್ತಾರೆ, ಎಲ್ಲಾ ಜನಗಳು ಸೇರಿ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ, ಅವರಲ್ಲಿ ನೋಡಿದಾಗ ಈ ಸ್ವಾಮಿಯೇ ಎಲ್ಲ ಅವರು ಸರಿ ಹೀಗೆ ನರ್ತನ ಮಾಡಿಸ್ತಾನೆ, ಇವನಿಗೇನು ಕೆಲಸ, ಇವ್ರು ಸುತ್ತ ಬಿದ್ದು ಇವರು ಸರಿ ಆಡಿಸಿ ಏನು ಬರುತ್ತೆ ಇವನಿಗೆ, ಏನು ಬರಲ್ಲ ಅಂತ ಕಾಲಕ್ಕೆ ಕೇವಲ ಆ ಜೀವಿ ಸುಖ ಪಟ್ಟರೆ ಸಾಕು, ಅವನು ಕುಣಿದು ಸುಖ ಪಡ್ತಾನೆ, ಕುಣಿಸಿ ಸುಖ ಪಡಿಸ್ತಾನೆ. ಒಟ್ಟಾರೆ ಪ್ರತಿಯೊಬ್ಬ ಜೀವಿಯ ಸುತ್ತು 24 ಗಂಟೆ ಸದಾ ಕಾಲ ಇರುವ ಅದ್ಭುತ ಮೂರ್ತಿ ಇವ, ಇವನ ಪರಿಚಯವೇ ನಮಗಾಗಲ್ಲ ಅದು ಹೇಳ್ತಾ ಇದ್ದಾರೆ. ನೋಡಿ ನಾವು ನಮ್ಮ ಲೆವೆಲ್ ಅವರನ್ನ ನೋಡ್ತಾ ಇರ್ತೀವಿ ಮಾಮೂಲಾಗಿ, ಬಹಳ ಕಡಿಮೆಯವರಿದ್ರೆ ಅವ್ರ ಕಡೆ ನೋಡಲ್ಲ, ಬಹಳ ಕಡಿಮೆ ಅಂದ್ರೆ ಆ ರೋಡಲ್ಲಿ ಹೋಗ್ತಾ ಇರ್ತಾರೆ, ಆ ಕಾಲುವೆ ಒಳಗೆ ಇಳಿದು, ಕಾಲುವೆ ಸೆಟ್ ಕಾಲುವೆ ಇರುತ್ತೆ, ಅದರ ಕಡೆ ನೋಡ್ಲಿಕ್ಕೂ ನಮ್ಗೆ ಅಸಹ್ಯ ಆಗ್ತಾ ಇರುತ್ತೆ. ಕೆಲವರು ಇರ್ತಾರೆ ಅದರೊಳಗೆ ಇಳಿದು ಅದರೊಳಗೆ ಏನಾದರೂ ಸಿಗುತ್ತಾ ಅಂತ ಹುಡುಕೋರು ಇರ್ತಾರೆ, ಇಲ್ಲನ್ನಿ ಇರ್ತಾರಲ್ವಾ? ನಮ್ಮ ಕಡೆ ಬೆಂಗಳೂರಲ್ಲಿ ಕಾಣಿಸಲ್ಲ ನಿಮ್ಗಷ್ಟು, ಈ ನೆಲ್ಲೂರು ಆಂಧ್ರ ಕಡೆ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಯಾನಾದೇವರು ಅಂತಿರ್ತಾರೆ. ಅವ್ರು ಏನು ಮಾಡುತ್ತಾರೆ ಅಂದ್ರೆ ಈ ಜರಡಿ ಆದ್ಮೇಲೆ ಮರ ಎಲ್ಲ ತಗೊಂಡು ಈ ಕಾಲುವೆಗಳಲ್ಲೇ ಎಲ್ಲಿ ನಾವು ತೂ ಅಂತ ಉಗುಳಿರ್ತೇವೋ ಅದರೊಳಗೆ ಇಳಿದು ಅದರೊಳಗೆ ಬಿದ್ದ 1 ರೂಪಾಯಿ 2 ರೂಪಾಯಿ ಏನಾದ್ರಿದೆ ಆರಿಸಿಕೊಂಡು ತೊಳೆದು ತಗೊಂಡು ಹೋಗಿ ಬದುಕ್ತಾರೆ. ನಾವು ಅಂಥವ್ರ ಕಡೆ ಆದ್ರೂ ನೋಡ್ತೀವ, ಅವ್ರು ಬರ್ತಾ ಇದ್ರೆ ಅಪ್ಪಪ್ಪ ಅಂತ ಓಡಿ ಹೋಗ್ತೀವಿ. ಆದರೆ ಆ ಸ್ವಾಮಿ ಯಾವನ ನೋಡ್ಲಿಕ್ಕೆ ನಾವು ಒಳಗೆ ಹೋದ್ರೆ ಪೋಂಡಿ ಪೋಂಡಿ ಅಂತ ದೂಡಿ ಬಿಡ್ತಾರೋ, ತಿರುಪತಿಯಲ್ಲಿ ಶ್ರೀನಿವಾಸನ ನೋಡ್ಲಿಕ್ಕೆ ಬಹಳ ಕಷ್ಟ, ಹೌದಾ? ಆ ಶ್ರೀನಿವಾಸನ ಮುಟ್ಲಿಕ್ಕೆ ಹೋದ್ರ ಹೊರಗೆ ಹಾಕ್ಬಿಡ್ತಾರೆ ನಮ್ಮನ್ನ. ಶ್ರೀನಿವಾಸನ ಮುಟ್ಲಿಕ್ಕೆ ಆಗುತ್ತೆ ಅಂದ್ರೆ ನಿಮ್ಗೆ ಎಂದಾದ್ರೂ ಮುಟ್ಟಿದ್ರೆ ಮೂಲಮೂರ್ತಿಯನ್ನ ನೋಡೋದೇ ಕಷ್ಟ, ಮುಟ್ಟೋದೆಲ್ಲಿ ಬಂತು? ಆದರೆ ಅದೇ ಶ್ರೀನಿವಾಸ ಆ ಕಾಲುವೆಯಲ್ಲಿ ಇಳಿದು ಮಾಡುತ್ತಾ ಇದ್ದಾನಲ್ಲ, ಏನು ಮಾಡುತ್ತಾ ಇರ್ತಾರಲ್ಲ, ಅವರ ಶರೀರದ ಸುತ್ತೂ ಇದ್ದಾನೆ. ಅವನ ಕಾಲು ಆ ಕೊಳಕಿನಲ್ಲಿ ಮುಳುಗಿದ್ರೆ ಅವನ ಕಾಲಡಿಯಲ್ಲೂ ಅವನೇ ಇದ್ದಾನೆ, ಆ ಕೊಳಕಲ್ಲೂ ಅವನೇ ಇದ್ದಾನೆ. ಅವನನ್ನು ಕರ್ಕೊಂಡು ಹೋಗ್ತಾನೆ, ಅವನಲ್ಲಿ ಆಲೋಚನೆ ಕೊಡ್ತಾನೆ, ಇದು ತಗೋ ಅದು ತಗೋ ಹೀಗೆ ಮಾಡು ಅಂತ. 24 ಗಂಟೆ ಅವರು ಸುತ್ತೇ ಬಿದ್ದಿರ್ತಾನೆ. ಎಂದಾದರೂ ಒಂದು ಕ್ಷಣ ಅವ 70 ವರ್ಷನೋ 60 ವರ್ಷನೋ ಬದುಕಿರ್ತಾನಲ್ಲ ಪ್ರಾಣಿ, ಅವನಿಂದ ಒಂದು ಕ್ಷಣ ದೇವರು ದೂರ ಆದ್ರೆ ಸತ್ತವ, ಹೊರಗೆ ಹಾಕ್ಬಿಡ್ತಾರೆ ಅವನನ್ನ. ಹಾಗಾದ್ರೆ 60 ವರ್ಷಗಳ ಕಾಲ ಹಗಲು ರಾತ್ರಿ ಅವನನ್ನು ಹೊತ್ತು ಅವನ ಸುತ್ತು ಬಿದ್ದಿರ್ತಾನಲ್ಲ, ಏನು ಬರುತ್ತೆ ಇವನಿಗೆ? ಕೇವಲ ಆ ಪ್ರಾಣಿ ಸುಖ ಪಟ್ಟರೆ ಸಾಕು. ಇಷ್ಟೊಂದು ದೃಷ್ಟಿಯಿಂದ ಮಾಡುತ್ತಾನಲ್ಲ, ಇಂಥ ಕರುಣಾಳುತನ ಯಾರಿಗಾದ್ರಿದೆಯಾ ಅಂತ ಕೇಳ್ತಾನೆ. ಅಂಥ ಕರುಣಾಳು ನಮ್ಮ ಸ್ವಾಮಿ, ಅದನ್ನು ತೊಡಿಸಿಕೊಡುತ್ತಾ ಇದ್ದಾರೆ. ದಾಸರಾಯರ ದೃಷ್ಟಿ ಎಲ್ಲಿದೆ? ನಮ್ಮ ಸುತ್ತು ನಮಗಾಗಿ ಹೆಣಗುವ ಏಕೈಕ ಚೇತನ ಅವ. ನಮಗಾಗಿ ಹೆಣಗ್ತಾ ಇದ್ದರೆ ನಾವು ನೋಡಿ ನಮ್ಮನ್ನ ಬಿಟ್ಟು ಬಿಟ್ಟು ಓಡಿ ಹೋಗುವಂತಹ ವ್ಯಕ್ತಿಗಳನ್ನ ಹಿಂದೆ ಓಡಿ ಓಡಿ ಅಯ್ಯೋ ನಮಗೆ ನಿಮ್ಮ ಸ್ನೇಹ ಕೊಡಿ 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 ಅಂತ ಆ ಮುಖ ಏನು ಬಾಯಗಲ ಮಾಡಿಕೊಂಡು ಕೇಳ್ಕೊಂತ ಇರ್ತೀವಿ. ಹೌದಾ? ನಿಮ್ಮ ಸ್ನೇಹ ಬೇಕು, ನಿಮ್ಮ ಸ್ನೇಹ ಬೇಕು, ನಿಮ್ಮ ಅಭಿಮಾನ ಬೇಕು ಅಂತ ಮನೆಯಾಗಿದ್ದವ್ರದ್ದು ಹೊರಗಿದ್ದವ್ರದ್ದು ಬೇಡಿ ಬೇಡಿ ಬೆಂಡಾಗ್ತಾ ಇರ್ತೀವಿ. ನಮ್ಮಲ್ಲಿ ದೋಷಗಳು ಕಂಡ ಕೂಡಲೇ ತೂ ಅಂತ ಉಗಿದು ಹೋಗ್ತಾ ಇರ್ತಾರೆ. ಆದರೆ ನಮ್ಮಲ್ಲಿ ಎಷ್ಟೇ ದೋಷ ಇದ್ರೂ ಅವನ ಕಡೆ ಮುಖ ಮಾಡಿ ನೋಡದಿದ್ರೂ ನಮ್ಮನ್ನ ಸದಾ ಹತ್ತುಕೊಂಡು ಅಪ್ಪಿಕೊಂಡು ರಕ್ಷಣೆ ಮಾಡುವ ಅವನೊಬ್ಬನೇ ನಮಗಿರೋದು ಎಂಬ ಎಚ್ಚರವೇ ಬರ್ತಾ ಇಲ್ಲ. ನಮಗಾಗಿ ಒದ್ದಾಡುವ ಅಂದ್ರೆ ಒದ್ದಾಡುವಂತ ತಾಯಿಯನ್ನ ಬಿಟ್ಟು ಯಾರೋ ರೋಡ್ನಲ್ಲಿ ಹೋಗೋರು ಸುತ್ತು ಓಡ್ತಾ ಇದ್ರೆ ಅವನ್ ಏನಂತಾರೆ? ಮನೆಯಲ್ಲಿ ತಾಯಿ ಇದ್ದಾಳೆ, ಅವನು ಇದ್ದಷ್ಟು ಕಾಲ ಆ ಮಗನ ದೋಷ ಸಹಿತ ಅಭಿಮಾನ ಪಡುವ ತಾಯಿದ್ದರೆ ತಾಯಿಯನ್ನ ಬಿಟ್ಟು ರೋಡ್ನಲ್ಲಿ ಹೋಗುವವರ ಮೇಲೆ ಅಭಿಮಾನ ತೋರಿಸಿದರೆ ಅವರು ಏನಂತಾರೆ? ಅಮ್ಮನ ಮೇಲೆ ಅಭಿಮಾನ ಇಲ್ಲ, ಕಂಡವರ ಮೇಲೆ ಅಭಿಮಾನ ತೋರುತ್ತಾರೆ. ಮತ್ತು ನಾವು ಮಾಡುತ್ತಾ ಇರೋದೇನು? ನಮ್ಮ ಮೇಲೆ ಸದಾ ಅಭಿಮಾನ ತೋರುವ ಸ್ವಾಮಿಯನ್ನ ಬಿಟ್ಟು ಯಾರೋ ಕೆಲಸಕ್ಕೆ ಬಾರದವರೆಲ್ಲರೂ ನಮ್ಮ ಮೇಲೆ ಅಭಿಮಾನ ತೋರುತ್ತಾರೆ ಅಂದ್ರೆ ಆ ಪೆನ್ ಫ್ರೆಂಡ್ಸು ಹಾಗೆ ಹೀಗೆ ಅವರ ಅಭಿಮಾನಕ್ಕಾಗಿ ಅಂಗಲಾಚಿ ಒದಾಡ್ತೀವಲ್ಲ, ನಮ್ಮ ಜನ್ಮಕ್ಕೆ ಧಿಕ್ಕಾರ ಇಲ್ವಾ ಅಂತ ಬೈತಾರೆ. ಅದಕ್ಕೆ ಹೇಳ್ತಾರೆ, ದಾಸರಾಯರ ಪದ್ಯಗಳು ಓದ್ತಾ ಇದ್ರೆ ನಮ್ಮಲ್ಲಿ ದೋಷಗಳಿರುತ್ತೆ, ಎಂದಾದ್ರೂ ಈ ದೆವ್ವ ಬಿಟ್ಟು ಈ ಭಗವಂತನ ಬಿಟ್ಟು ಬೇರೊಂದು ಕಡೆ ಕೈಚಾಚಿ ಕೇಳುವಂತ ದೌರ್ಭಾಗ್ಯ ಬಿಟ್ಟು ಹೋದರೆ ಸಾಕು, ನಾವು ಉದ್ಧಾರ ಆಗಿಬಿಡ್ತೇವೆ. ಈ ರೀತಿ ಉಪಚಿಂತನೆ ಮಾಡಬೇಕಂತೆ. ತಿಳಿದು ಉಪಾಸನೆ ಗೈಯುತ ಈ ಪರಿ, ಅಂದರೆ ನನ್ನ ಶರೀರದಲ್ಲೇ ಸ್ವಾಮಿ ಇದ್ದಾನೆ, ಕಣಕಣದಲ್ಲಿ ಇದ್ದಾನೆ, ನಾಡಿಗಳಲ್ಲೆಲ್ಲ ಇದ್ದಾನೆ, ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ, ನನ್ನ 24 ತಾಸು ನನ್ನ ಹೊತ್ತಿದ್ದಾನೆ, ನನಗಾಗಿ ಹೆಣಗ್ತಾ ಇದ್ದಾನೆ. ಇಂಥ ಸ್ವಾಮಿ ಎಲ್ಲರಿಗಾಗಿ ಹೆಣಗುವ ಏಕೈಕ ವ್ಯಕ್ತಿ, ಸುಂದರ ವ್ಯಕ್ತಿ. ಸೌಂದರ್ಯ ಹೇಳೋಣ, ಲೋಕಮೋಹನ ರೂಪ, ಲೋಕವೇ ಹಾಗೇ ನೋಡ್ತಾ ಇರಬೇಕು ಪ್ರತಿಯೊಂದು ಪ್ರಾಣಿ, ಅಂಥ ಸುಂದರವಾದ ಮೂರ್ತಿ. ಇನ್ನ ಗುಣ ನೋಡೋಣ, ಒಳ್ಳೆ ಗುಣ, ಎಲ್ಲರೂ ಚೆನ್ನಾಗಿರಬೇಕೆಂಬ ಗುಣ. ಅಷ್ಟೇ ಅಲ್ಲ, ಎಲ್ಲರಿಗಾಗಿ ಒದ್ದಾಡುವ ತತ್ವ. ಯಾರು ತನ್ನ ಹಿಡಿಸಿಕೊಳ್ಳದಿದ್ರೂ ಬೈದ್ರೂ ಹಿಡಿಸಿಕೊಳ್ಳದೆ ಅವರಿಗಾಗಿ ಒದ್ದಾಡುವ ಸ್ವಾಮಿ. ಇಂಥವನನ್ನ ಬಿಟ್ಟು ನಾವು ಎಲ್ಲೆಲ್ಲೋ ಹೋಗಿ ಕೈ ಚಾಚಿದರೆ ನಮ್ಮಷ್ಟು ಮೂರ್ಖರು ಇನ್ಯಾರು ಇರ್ತಾರೆ? ಅಂಥ ನಮ್ಮ ಒಳಗಿರುವ ಸ್ವಾಮಿಯನ್ನ ಚಿಂತನೆ ಮಾಡ್ತಾ ಬರಬೇಕಂತೆ. ಸ್ವಾಮಿ, ಇನ್ನಾದರೂ ಈ ಏನು ನಮ್ಮಲ್ಲಿ ದೋಷಗಳನ್ನ ನೋಡಿ ಓಡಿ ಹೋಗಿ ನಮ್ಮನ್ನ ತೂ ಅಂತ ಒಗೆದು ಹೋಗುವಂಥ ಈ ಜನರ ಹಿಂದೆ ಬೀಳದೆ ನಿನ್ನ ಚಿಂತನೆ ಕೊಟ್ಟು ನಿನ್ನನ್ನೇ ಸದಾ ಸ್ಮರಿಸುವ ಭಾಗ್ಯ ಕೊಡೋ, ಇನ್ನಾದ್ರೂ ಬುದ್ಧಿ ಕೊಡು ಹರಿಯೇ, ಜ್ಞಾನವಂತನ ಮಾಡೋ ಜಾನಕೀರಮಣ ಅಂತ ಕೇಳಿಕೊಳ್ಳುತ್ತಾರೆ. ಆ ಭಗವಂತನ ಕೇಳುವ ಉಪಾಸನೆಯನ್ನು ಕೊಡುತ್ತಾ ಇದ್ದಾರೆ. ತಿಳಿದು ಈ ಪರಿ ಉಪಾಸನೆ ಗೈಯುತ ಈ ಪರಿ ಮಲಿನನಂತಿರು, ನಮ್ಮೊಳಗೆ ಈ ತರ ಚಿಂತನೆ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗಬಾರದಂತೆ, ಆ ತರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ, ಆ ಒಳಗೇನೋ ಚಿಂತನೆ ಬರ್ತಾ ಇದೆ, ಬಂದ ಕೂಡಲೇ ಜ್ಞಾನಿಗಳು ಸಿಗ್ತಾರೆ, ಸಿಕ್ಕಾಗ ಅವರ ಹತ್ರ ನಂಗಿಷ್ಟು ಗೊತ್ತು ಅಂತ ಹೇಳಿಕೋ ಬೇಡ, ಅವರ ಮುಂದೆ ಗರ್ವ ಪಡಬೇಡ. ಆ ತರ ಗರ್ವ ಪಟ್ಟರೆ ಆ ಮುಗಿಯಿತು ಅಂತ ಹೇಳುತ್ತಾರೆ. ಕೆಲವರು ಇರ್ತಾರೆ ಅವರಿಗೇನೋ ಚೂರೋಚಾರೋ ಇಲ್ಲಿಂದ ಗೊತ್ತಿರುತ್ತೆ, ಅದೇನು ಮಾಡುತ್ತಾರೆ, ಗೊತ್ತಿದ್ದವರನ್ನ ಪ್ರಶ್ನೆ ಮಾಡುತ್ತಾರೆ. ಹೇಗೆ ಮಾಡುತ್ತಾರೆ? ನಿಮಗಿದು ಗೊತ್ತಾ ಅಂತ ಕೆದಕುವ ರೀತಿಯಲ್ಲಿ ಪ್ರಶ್ನೆ ಮಾಡುತ್ತಾರೆ. ಆ ಪ್ರಶ್ನೆಗೆ ಉತ್ತರ ಚಿಕ್ಕ ಮಕ್ಕಳಿಗೂ ಗೊತ್ತಿರುತ್ತೆ, ಆದರೆ ಆ ಪ್ರಶ್ನೆ ಮಾಡುವ ರೀತಿ ಹೇಗಿರುತ್ತೆ, ನಿಮ್ಗಿದು ಗೊತ್ತಾ ಎಂಬ ರೀತಿಯಲ್ಲಿ ಕೆದಕಿ ಕೇಳಿದರೆ ಭಗವಂತ ಏನು ಮಾಡುತ್ತಾನೆ, ಆ ಕೊಟ್ಟ ಜ್ಞಾನವನ್ನೆಲ್ಲ ತೆಗೆದು ಬಿಟ್ಟು ಮತ್ತ ಕಳಗೆ ಹಾಕ್ಬಿಡುತ್ತಾನೆ. ಏನೋ ದೊಡ್ಡವರ ದೊಡ್ಡವರ ಗುರುಗಳ ಮೂಲಕ ಅನುಗ್ರಹ ಮಾಡಿ ಮೇಲಕ್ಕೆ ತಂದಿರ್ತಾನೆ, ಆದರೆ ಅಹಂಕಾರ ಪ್ರದರ್ಶನ ದೊಡ್ಡವರ ಮುಂದೆ ಮಾಡಿದರೆ ಬಂದ ಜ್ಞಾನವಲ್ಲ ತೆಗೆದು ಬಿಟ್ಟು ಮತ್ತಾ ಕಳಗ ಹಾಕ್ಬಿಡ್ತಾನೆ ಭಗವಂತ. ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಿಳಿದುಪಾಸನೆಗೈಯುತ ಈ ಪರಿ ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ. ದುರ್ಜನರ ಕಣ್ಣಿಗೆ ಓ ಇವರು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬಾರದಂತೆ. ದೇವರ ಚಿಂತನೆ ಮಾಡ್ತಾ ಇದ್ದಾರೆ, ಯಾಕೆ ಕಲ್ಲಾಗ್ತಾರೆ. ಏನಾದರೂ ಸ್ಮರಣೆ ಮಾಡ್ಲಿಕ್ಕೆ ಹೋದ್ರೆ ಏನಾದರೂ ಚಿಂತನೆ ಮಾಡ್ತಾರೆ, ಸಾಕು ಬಿಡ್ರಿ ಎಷ್ಟು ಕಾಲ ಮಾಡ್ತೀರ ಒಣಾ ಚಿಂತನೆ. ಈ ಮಾಡಿ ಏನ್ ಬಂತು ನಿಮಗೆ? ಏನೂ ಇಲ್ಲ ನೋಡ್ರಿ. ನಿಮ್ಮ ಮಗನಿಗೆ ಪ್ರಮೋಷನ್ ಬಂತಾ? ಬರಲಿಲ್ಲ. ನಿಮ್ಮ ಹೆಂಡತಿಗೆ ರೋಗ ಹೋಯ್ತಾ? ಹೋಗಿಲ್ಲ. ನಿಮಗೆ ತೊಂದರೆ ಹೋಯ್ತಾ? ಹೋಗಿಲ್ಲ. ಯಾಕ್ರಿ ನಿಮ್ಮ ಉಪಾಸನೆ ತಿಪ್ಪೆ ಹಾಕ್ಲಿಕ್ಕ? ಬಿಡ್ರಿ, ನೀವು ಮಾಡಿದ್ರು ಒಂದೇ, ನಾವು ಬಿಟ್ರು ಒಂದೇ, ಏನ್ ಮಾಡ್ತೀರಾ? ಇಷ್ಟು ಉಪದೇಶಗಳು ಕೊಟ್ಟು ಬಿಡಿಸೋವರೆಗೆ ಬಿಡಲ್ಲ. ಹೌದಾ? ಇಂಥವ್ರು ತುಂಬಾ ಜನ ಕೂತಿರ್ತಾರೆ ನಮ್ಮಲ್ಲಿ. ಅದಕ್ಕೆ ಹೇಳ್ತಾ ಅವರ ಕಣ್ಣಿಗೆ ಬೀಳಬಾರದಂತೆ, ಅವರು ನಮ್ಮ ನೋಡಿದ ಕೂಡಲೇ ಅವರು ಖುಷಿ ಆಗ್ತಾ ಇರಬೇಕು. ಇವನು ಕೂಡ ನಮ್ಮಂತೆ ಏನು ಮಾಡದೇ ಇದ್ದಾನೆ ಅಂತ ಸಂತೋಷ ಆಗ್ಬೇಕಂತ ಅವರಿಗೆ. ಆ ತರ ಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ, ಇನ್ನ ದೊಡ್ಡವರ ಜೊತೆಗೆ ವಿಪಶ್ಚಿತರೊಡನೆ ಗರ್ವಿಸದೆ, ಮಳೆ ಬಿಸಿಲು ಹಸಿ ತೃಷೆ ಜಯ ಅಪಜಯ ಕಳರ ನಿಂದಾ ನಿಂದೆ ಭಯಗಳಿಗೆ ಅಳುಕದಲೇ ಮದ್ದಾನೆ ಎಂದದಿ ಚರಿಸು ಧರೆಯೊಳಗೆ. ಚೆನ್ನಾಗಿ ತಿಳಿಸಿಕೊಡ್ತಾರೆ. ಈ ರೀತಿ ಭಗವಂತನ ಚಿಂತನೆ ಮಾಡುತ್ತಾ ಮಳೆ ಬಿಸಿಲು, ಮಳೆ ಬಂತ ಹೇಳ್ತಾರೆ, ಚಳಿ ಬಿಸಿಲು ಮಳೆ ಗಾಳಿಗಳಿದೆ ನಿಂದಿಸದೆ ಅನುದಿನಾದಿ ಅಂತ ಹೇಳ್ತಾರೆ. ಮಳೆ ವಿಪರೀತ ಬಂತ, ತೊಯ್ದು ಹೋದುವ, ಒದ್ದಾಟ ಆಯ್ತಾ? ಸ್ವಾಮಿ ನಿನ್ನ ಸಂಕಲ್ಪ. ಇಲ್ಲಿ ದೇವರ ಒಂದು ಆಲೋಚನಾ ರೀತಿ ನಮ್ಮ ಆಲೋಚನಾ ರೀತಿ ಒಂದಾಗ್ತಾ ಇಲ್ಲ, ಅದಕ್ಕೆ ನಮಗೆ ದುಃಖಗಳು ಬರ್ತಾ ಇವೆ. ಇಲ್ಲಿ ಎಲ್ಲಿಗೋ ಯಾತ್ರೆಗೆ ಹೋದ್ರು, ಎಲ್ಲರೂ ಸೇರಿಕೊಂಡು ಯಾತ್ರೆಗೆ ಹೋಗಿದ್ದಾರೆ. ಯಾತ್ರೆಗೆ ಹೋದಾಗ ಯಾತ್ರೆ ಅಂತೀರಾ, ಇನ್ನೇನು ತಗೊಳ್ಳೋಣ, ಹಾಸ್ಪಿಟಲ್ ತಗೊಮ್ಮ, ಯಾತ್ರೆ ಅಂತ ಸ್ವಲ್ಪ ಪರವಾಗಿಲ್ಲ. ಎಲ್ಲಿಗೋ ಆಸ್ಪತ್ರೆಗೆ ಹೋಗಿದ್ದಾರೆ, ಮಗುವಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ತಾಯಿಗೇನಿರುತ್ತೆ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ತಾಯಿಗಿರುತ್ತೆ. ಹೌದಾ? ಅದಕ್ಕೆ ಏನು ನೋವಿದ್ರು ಏನಿದ್ರು ಡಾಕ್ಟರ್ ಹೇಳ್ತಾನೆ, ಈ ಕೂಸಿಗೆ ಇಷ್ಟೆಲ್ಲ ಇಂಜೆಕ್ಷನ್ಸ್ ಕೊಡಬೇಕು, ಇಷ್ಟೆಲ್ಲ ಆಪರೇಷನ್ ಕಾಲ್ ಕೊಯ್ಬೇಕು, ಅದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ತಾ ಇದ್ರೆ ತಾಯಿ ಏನಂತಾರೆ, ಏನು ಬೇಕಾದ್ರೂ ಮಾಡ್ರಿ ಹೇಳಿಬಿಡ್ತಾಳ, ಸಿಗ್ನೇಚರ್ ಮಾಡ್ತಾಳ. ಇದು ಆ ಮಗುವಿಗೆ ಅರ್ಥ ಆಗ್ತಾ ಇರಲ್ಲ, ಈ ಅಮ್ಮಗೆ ನನ್ನ ಮೇಲೆ ಅನ್ಸಿಟ್ಟು ರಾ ಡಾಕ್ಟರ್ ಕಾಲ್ ಕೊಯ್ತಾನೆ ಅಂತ ಹೇಳಿದ್ರೆ ಸಿಗ್ನೇಚರ್ ಮಾಡಿಬಿಡ್ತಾಳೆ, ಆ ಇಂಜೆಕ್ಷನ್ ಕೊಡ್ತಾನೆ ಅಂತ ಸಿಗ್ನೇಚರ್ ಮಾಡಿಬಿಡ್ತಾಳೆ. ಮಗುವಿಗೇನು ಅದು ಯಾವುದೂ ಇಲ್ಲದೆ ಆ ಎಸಿ ರೂಮಲ್ಲಿ ಚೆನ್ನಾಗಿದ್ರೆ ಸಾಕು ಅಂತ. ಹೌದಾ ಅಲ್ಲ? ಆಸ್ಪತ್ರೆಯಾಗಿ ಎಸಿ ರೂಮ್ನಲ್ಲಿ ಇರಬೇಕು ಅಂತ ಯಾಕೆ ಬಯಸುತ್ತೆ ಅಂದರೆ ಸ್ಕೂಲ್ ಬಿಡುತ್ತಲ್ಲ, ಮನೆಯಲ್ಲಿದ್ರೆ ಸ್ಕೂಲಿಗೆ ಹೋಗ್ಬೇಕಾಗುತ್ತೆ, ಆ ಸ್ಕೂಲಿಗೆ ಹೋಗ್ಬಾರದು. ಅದಕ್ಕೆ ಜ್ವರ ಏನೋ ನೆಪ ಹೇಳಿತ್ತು, ಅದಕ್ಕೆ ಡಾಕ್ಟರ್ ಅಂತ ಕರ್ಕೊಂಡು ಹೋದ್ರೆ ಅಲ್ಲಿ ಇಟ್ಟಿದ್ದಾರೆ, ಅಲ್ಲೇ ಇದ್ರೆ ಸಾಕು, ಸ್ಕೂಲ್ ತಪ್ಪಿಸಿಕೊಂಡ್ರೆ ಸಾಕು. ಆದರೆ ಇವೆಲ್ಲ ಕೊಡ್ತಾರೆ ಅಂತ ದುಃಖ ಆಗ್ತಾ ಇದೆ. ತಾಯಿ ದೃಷ್ಟಿ ಏನು? ರೋಗ ಇದ್ರೆ ಪರಿಹಾರ ಮಾಡಿ ಬೇಗ ಕರ್ಕೊಂಡು ಹೋಗ್ಬೇಕು ಅಂತ, ಆದರೆ ಮಗುವಿಗೆ ಅದು ಅರ್ಥ ಆಗಲ್ಲ. ಹಾಗೆ ಭಗವಂತನ ದೃಷ್ಟಿ ಏನು ಅಂದರೆ ನಮ್ಮನ್ನ ಆದಷ್ಟು ಬೇಗ ಏನು ಕರ್ಮಗಳಿವೆ ಬೇಗ ಬೇಗ ಉಣಿಸಿ ನಮ್ಮನ್ನು ಕರ್ಕೊಂಡು ಹೋಗಿ ಈ ಮೇಲೆ ಲಿಂಗದೇಹ ಎಂಬ ಕೊಳಕನ್ನ ತೆಗೆದು ಶುದ್ಧವಾಗಿ ತನ್ನ ಹತ್ರ ಆನಂದ ಉಣಿಸಬೇಕು ಅಂತ ದೇವರ ಸಂಕಲ್ಪ. ಅದಕ್ಕೇನು ಮಾಡ್ತಾ ಇದ್ದಾನೆ, ಈ ಜನ್ಮದಲ್ಲಿ ಎಷ್ಟೆಷ್ಟು ದುಃಖ ಕೊಡಬೇಕೋ ಅಂದರೆ ಎಷ್ಟೆಷ್ಟು ಕರ್ಮ ಉಣಿಸಬೇಕೋ ಬೇಗ ಉಣಿಸಬೇಕು ಅಂತ ದೇವರ ತಾತ್ಪರ್ಯ. ನಮಗೇನೋ ಹಿಂದಿನ ಜನ್ಮಗಳು ಗೊತ್ತಿಲ್ಲ, ಮುಂದಿನ ಜನ್ಮ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ದೇವರ ಸಂಕಲ್ಪ ಗೊತ್ತಿಲ್ಲ. ನಮ್ಮ ತಲೆಯಲ್ಲಿ ಇರೋದು ಇಷ್ಟೇ, ಇಲ್ಲಿ ಬಂದಿದ್ದೇನೆ ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಮ್ಮವರು ಚೆನ್ನಾಗಿರಬೇಕು, ಇಲ್ಲೇ ಇರಬೇಕು, ದುಃಖ ಇಲ್ಲದೆ ಇರಬೇಕು, ಇಲ್ಲೇ ಇದೆ ಸಾಕು. ಯಾರಾದ್ರೂ ಮೇಲೆ ಕರ್ಕೊಂಡು ಹೋದ್ರೆ ಬರಲ್ಲ ಅಂತ ಹೇಳ್ತೀವಿ, ಯಮದೂತರು ಬಂದರೂ ಬರಲ್ಲ ಅಂತೀವಿ, ವಿಷ್ಣು ದೂತರು ಬಂದರೂ ಬರಲ್ಲ ಅಂತೀವಿ, ಯಾಕೆ ಇಲ್ಲೇ ಚೆನ್ನಾಗಿದೆ. ಯಾಕೆ ನಮಗೆ ಮುಂದೆ ಹೋಗ್ಬೇಕೆಂಬ ಎಚ್ಚರವೇ ಇಲ್ಲ, ಭಗವಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂಬ ಎಚ್ಚರ ಇಲ್ಲ. ಅದು ಯಾರಿಗೆ ಬರುತ್ತೆ? ಓಹೋ, ನಮ್ಮಮ್ಮ ನನ್ನ ಒಳ್ಳೆಯ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾಳೆ ಅಂತ ಗೊತ್ತಾಯಿತಾ? ಆ ಬೇಗ 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 ಜಾಗ ಖಾಲಿ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತ ಮಗು. ಅದೇ ಥರ ನಾವು ಕೂಡ ಭಗವಂತ ನಮಗೆ ವಿಶೇಷವಾಗಿರತಕ್ಕಂಥ ಏನು ಪ್ರಾರಬ್ಧವಿದೆ ಅದನ್ನು ಉಣಿಸಿ ಬೇಗ ಕರ್ಕೊಂಡು ಹೋಗ್ಲಿಕ್ಕೆ ಸ್ವಾಮಿ ನೋಡತಾ ಇದ್ದಾನೆ ಎಂಬುದು ನಮಗೆ ತಲೆಗೆ ಬಂತ. ಆತ ಯಾವ ರೀತಿ ದುಃಖ ಕೊಟ್ಟರು ಕೂಡ ಅಪ್ಪ ಒಂದು ಕಳೆಯಿತು, ಇದನ್ನಿತ್ತು ಎನ್ನಿಸ್ತೋ ಏನೋ, ಅದರಲ್ಲೂ ಕೂಡ ತುಂಬಾ ಕಷ್ಟವಾದ್ದನ್ನ ಸುಲಭವಾಗಿ ಕೊಟ್ಬಿಡ್ತಾನಂತೆ. ಅದು ಎಷ್ಟಿತ್ತೋ ಏನೋ, ಬೇಗ ಕಳೀತಾ ಇದ್ದಾನೆ ಸ್ವಾಮಿ, ಕಳೀತಪ್ಪ ಕಳೀತಪ್ಪ ಅಂತ ಸಂತೋಷವಾಗಿರ್ತಾರಂತೆ ಜ್ಞಾನಿಗಳು. ಅದಕ್ಕೆ ಹೇಳ್ತಾರೆ, ಚಳಿವಂತ ಅಟ್ಟಿ ಇಲ್ಲ, ಸ್ವಾಮಿ ಕೊಟ್ಟ ಒಳ್ಳೆದಕ್ಕೆ ಕೊಟ್ಟ. ತುಂಬಾ ಬಿಸಿಲು ಬಂತ, ಶ್ರೀರಂಗದಲ್ಲಿ ಮುಂದೆ ಹೋಗ್ಲಿಕ್ಕಿದೆ, ನಾಳೆ ಜೂನ್ ತಿಂಗಳಲ್ಲಿ ಹೋಗ್ಲಿಕ್ಕಿದೆ, ಅದರಲ್ಲಿ ಫೆಬ್ರವರಿ ಕಾಲಕ್ಕೆ ಹೋದ್ರೇನೆ ಅವಸ್ಥೆ ಆಗ್ಬಿಡ್ತಾ ಇರತ್ತಲ್ಲಿ ಶ್ರೀರಂಗದಲ್ಲಿ, ಹುರಿಯೋ ಪುಟ್ಟಿಯಲ್ಲಿ ಹಾಕಿ ಹುರಿದಂತೆ ಆಗ್ಬಿಡ್ತಾ ಇರುತ್ತೆ. ಏನು ನೊಣಗಳೆಲ್ಲ ಹುರಿದ್ರೆ ಹೇಗಿರುತ್ತೆ ಹಾಗಿರುತ್ತೆ. ಅಂಥದ್ದು ಜೂನ್ ಕಾಲದಲ್ಲಿ 9 ದಿವಸಗಳು ಶ್ರೀರಂಗದಲ್ಲಿ ಇರಬೇಕಾದ್ರೆ ರಂಗನಾಥ ದೇವರು ಪ್ರತ್ಯಕ್ಷ ಆಗಿಬಿಡ್ತಾರೆ ಅಷ್ಟು. ಅದರಲ್ಲೂ ಏಕಾದಶಿ ಅಂತೂ ಬಂದ್ರೆ, ಅದರಲ್ಲೂ ಎರಡೇಕಾದಶಿ ಬಂದ್ರೆ ಕೃಷ್ಣಾರ್ಪಣ ಮತ್ತು ಬೆಂಗಳೂರಿಗೆ ಬಂದು ಮತ್ತೆ ಹೋಗ್ಬೇಕು ಅಲ್ಲಿಗೆ. ಅಂಥ ಪರಿಸ್ಥಿತಿ, ಭೀಕರವಾದ ಪರಿಸ್ಥಿತಿ. ದಾಹವೂ ಅಷ್ಟೇ, ಎಷ್ಟು ನೀರು ಕುಡಿತಾ ಇದ್ರೂ ಕೂಡ ಹೊಟ್ಟೆ ತುಂಬತ್ತೆ, ನಾಲಿಗೆ ತೃಪ್ತಿ ಇರಲ್ಲ, ಇನ್ನೂ ಕುಡಿಬೇಕನ್ನಿಸ್ತಾ ಇರುತ್ತೆ. 9 ದಿವಸ ಕಳೆಯೋದ್ರೊಳಗೆ ಅಪರೋಕ್ಷ ಆದರೂ ಅಡ್ಡಿ ಇಲ್ಲ, ಅಷ್ಟಾಗ್ಬಿಡುತ್ತೇನೋ. ಮತ್ತೆ ಅಂಥ ಸ್ಥಿತಿ ಬಂದರೂ ಪ್ರಿಪೇರ್ ಆಗಿ ಹೋಗ್ಬೇಕು. ಏನಂತ, ಸ್ವಾಮಿ ಕೊಡತಾ ಇದ್ದಾನೆ, ಶ್ರೀರಂಗಕ್ಕೆ ಕರಕೊಂಡು ಬಂದದ್ದೇ ಈ ದುಃಖ ಕೊಡ್ಲಿಕ್ಕೆ. ಏನು ಒಳ್ಳೇದು ಮಾಡಲಿಕ್ಕೆ, ದುಃಖ ಕೊಟ್ಟು ಆ ಪ್ರಾರಬ್ಧ ಕಳೀಲಿಕ್ಕೆ ಕರ್ಕೊಂಡು ಬಂದಿದ್ದಾನೆ ಅಂತ ಹೆಜ್ಜೆ ಹೆಜ್ಜೆಗೆ ನೆನೆದರೆ ಅವಾಗ ಹಾ, ಇವ ಸಾಧನೆ ಮಾಡುತ್ತಾ ಇದ್ದಾನೆ ಅಂತರ್ಥ ಅಂದ್ರು. ಮಳೆ, ಬಿಸಿಲು, ಹಸಿವೆ, ತೃಷೆ, ಜಯ ಅಪಜಯ, ಕಳರ ನಿಂದೆ ಅನಿಂದೆ, ಯಾರು ಹೊಗಳಿದ್ರು ಕೂಡ ಸ್ವಾಮಿ ನಿನ್ ಸಂಕಲ್ಪ, ಇವರೆಲ್ಲ ಗೊಂಬೆಗಳು, ಇವರ ಮೂಲಕ ನೀನು ಹೊಗಳಿಸ್ತಾ ಇದೆಯಾ ನನ್ನ ಕರ್ಮಾನುಸಾರ, ನಿನಗರ್ಪಿತ ಹರಿಯೇ ಅಂತ ಅಹಂಕಾರ ಪಡದೇ ಇರಬೇಕು. ಯಾರಾದರೂ ನಿಂದಾ ಮಾಡಿದ್ರು ಬೈದ್ರು, ಅದು ನಮ್ಮ ಒಳ್ಳೆ ಗುಣ ಇದ್ರೂ ಅವರು ಅಪಾರ್ಥ ಮಾಡಿಕೊಂಡು ಬೈದಿರಬಹುದು, ಅಥವಾ ನಮ್ಮ ಕರ್ಮಾನುಸಾರ ನಮ್ಮಲ್ಲಿ ಕೆಟ್ಟ ಗುಣ ತೋರಿದಾಗ ಅವರು ನೋಡಿ ಬೇಸತ್ತು ಬೈದಿರಬಹುದು. ಅದೇನೇ ಬಂದರೂ ಕೂಡ ನನ್ನ ಕರ್ಮಾನುಸಾರ ಸ್ವಾಮಿ ಕೊಡತಾ ಇದ್ದಾನೆ ಅಂತ ತಿಳಿದು ಹರೇ ನಿನ್ನ ಅನುಗ್ರಹ ಅಂತ ಚಿಂತನೆ ಮಾಡತಕ್ಕಂಥವ್ರು ಯಾರಿರ್ತಾರೆ? ಯಾರವರು? ನಾವೇ, ಇನ್ಯಾರೋ ಅಲ್ಲ, ನಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಹೇಳಿದಾಗ ಇವೆಲ್ಲ ಭಗವದ್ಭಕ್ತರ ಲಕ್ಷಣಗಳು, ಅವರೆಲ್ಲ ಎಲ್ಲೋ ಮೂಲೆ ಕೂತಿರ್ತಾರೆ, ಅವ್ರು ಹಾಗೆ ನಾವು ಹೀಗೆ ಅಂತ ನಾವು ಯಾವಾಗೂ ಹೀಗೆ ಇರ್ತೇವೆ ಅಲ್ಲ. ಇದೆಲ್ಲ ನಮ್ಮಲ್ಲಿ ಮೂಡಿ ಬರಬೇಕಾದ ಲಕ್ಷಣಗಳ ಪಟ್ಟಿಯನ್ನು ಹೇಳ್ತಾ ಇದ್ದಾರೆ. ನಾವು ಹೀಗಿರಬೇಕಂತೆ. ಕಳರ ನಿಂದ ನಿಂದೆ ಭಯಗಳಿಗೆ ಅಳು ಕದಲೆ ಮದ್ದಾನೆ ಎಂದರೆ ಸಂಚರಿಸು ಧರೆಯೊಳಗೆ. ಮದ್ದಾನೆ ಎಂದರೆ ಆನೆಗೆ ಏನು ಕಾಣಲ್ಲ, ಮದಿಸಿರುತ್ತೆ, ಸರ 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 ತಿರುಗಾಡತಾ ಇರುತ್ತೆ. ಹಾಗೆ ಇಲ್ಲಿ ಭಗವಂತನ ಸ್ಮರಣೆಯಿಂದ ಯಾರಿಗೂ ಹೆದರದೆ ಚೆನ್ನಾಗಿರಯ್ಯ. ಯಾಕೆ? ಯಾರು ನಿನ್ನ ಹೊಡೆಯೋರಿಲ್ಲ, ಯಾರು ನಿನ್ನ ಹೊಗಳೋರಿಲ್ಲ. ಅವನನ್ನು ಬಿಟ್ರೆ ಅವನೇ ಜನರ ಮೂಲಕ ಹೊಗಳಿಸಬೇಕು, ಅವನೇ ಜನರ ಮೂಲಕ ಅಪಮಾನ ಮಾಡಿಸಬೇಕು. ಏನು ಮಾಡಬೇಕಾದ್ರೂ ಅವನೇ, ಅವನಿಲ್ಲ ಎಲ್ಲ ಗೊಂಬೆಗಳು ನಿಂತಿರ್ತಾರೆ. ಆದ್ದರಿಂದ ಎಲ್ಲೆಲ್ಲಿ ಏನೇನು ಬರ್ತಾ ಇದೆ ಅವನೇ ನನಗಾಗಿ ಏನು ಒಳ್ಳೆ ಜವಾಬ್ದಾರಿ ತಗೊಂಡು ನನ್ನ ಕರ್ಮ ಕಳೀಲಿಕ್ಕೆ ಈ ಥರ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕಾನನ ಗ್ರಾಮಸ್ಥ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿಪೂಜೆ ಎಂದರಿದು. ಅಲ್ಲಿ ಸರ್ವ ಅಂತಿದೆ. ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿಪೂಜೆ ಎಂದರಿದು. ಧೇನಿಸುತ ಸದ್ಭಕ್ತಿಯಲ್ಲಿ ಪವಮಾನ ಮುಖ ದೇವಾಂತರಾತ್ಮಕ ಶ್ರೀನಿವಾಸನಿಗರ್ಪಿಸುತ ಮೋದಿಸುತ ನಲಿಯುತ್ತಿರು. ದೊಡ್ಡ ವಿಚಾರವನ್ನು ಹೇಳ್ತಾ ಇದ್ದಾರೆ, ಉಪಾಸನೆಯನ್ನೇ ಕೊಡ್ತಾ ಇದ್ದಾರೆ. ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು, ನಾವು ನಿತ್ಯ ಮಾಡುವಂತಹ ನಮ್ಮ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಮಾತ್ರ ಅಲ್ಲ, ನಮಗಿಂತ ಮನುಷ್ಯರು ನಾವು. ಬುದ್ಧಿ ಇದೆ, ದೇವರಿಗೆ ಕರ್ಮ ಸಮರ್ಪಣೆ ಮಾಡಿಕೊಳ್ಳುವ ಬುದ್ಧಿ ಇದೆ, ಪ್ರಾಣಿಗಳಿಗೆ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಕಾನನ ಗ್ರಾಮಸ್ಥ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿಪೂಜೆ ಎಂದರಿದು ಅರ್ಪಿಸುತ್ತಾ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೆಲವರು ಏನಂತಾರೆ, ಎಲ್ಲಾ ಪ್ರಾಣಿಗಳು ಎಲ್ಲಾ ಮಾಡುವ ಕರ್ಮಗಳನ್ನ ನೀವು ಹೇಗ್ರಿ ಅರ್ಪಣೆ ಮಾಡ್ತೀರಿ, ನಿಮ್ಗೇನು ಅಧಿಕಾರ ಇದೆ ಅಂತ ಕೇಳುತ್ತಾರೆ. ಅದಕ್ಕೆ ದಾಸರಾಯರು ಉತ್ತರ ಕೊಡ್ತಾ ಇದ್ದಾರೆ, ನಮಕ್ಕಿಂತ ದೊಡ್ಡವರ ಕರ್ಮಗಳು ಅರ್ಪಣೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ನಮಕ್ಕಿಂತ ಚಿಕ್ಕವರ ಕರ್ಮಗಳ ಅಧಿಕಾರ, ಕರ್ಮ ಸಮರ್ಪಣೆ ಮಾಡುವ ಅಧಿಕಾರವಿದೆ. ಅದು ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುತ್ತಾರೆ, ಸರ್ವ ಸಮರ್ಪಣ ಗದ್ಯದಲ್ಲಿ ಹೇಳುತ್ತಾರೆ. ನನ್ನಿಂದ ಆಗುವ ಕರ್ಮಗಳು, ನನ್ನ ದೇಹ ಸಂಬಂಧಿಗಳಿಂದ ಆಗುವ ಕರ್ಮಗಳು, ನನ್ನ ಆಜ್ಞಾಧಾರಿಗಳಿಂದ ಸೇವಕರಿಂದ ಆಗುವ ಸಕಲ ಕರ್ಮಗಳೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಸಂಕಲ್ಪಿಸಿ, ಇವರೆಲ್ಲ ಮಾಡಿದ ಕರ್ಮಗಳು ನಿನ್ನ ಪೂಜಾ ಆಯಿತು ಹರಿಯೇ ಅಂತ ಕೃಷ್ಣ ಅರ್ಪಣ ಬಿಡುವುದನ್ನ ನಮಗೆ ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ತಿಳಿಸಿಕೊಡುತ್ತಾರೆ, ಅದನ್ನು ಹೇಳುತ್ತಾರೆ. ಹಾಗಾದರೆ ನಮ್ಮ ಮೇಲೆ ಆಧಾರಪಟ್ಟಂಥ ಏನೇನು ಸಜ್ಜನರಿದ್ದಾರೆ ಅವರ ಕರ್ಮಗಳನ್ನು ನಾವರ್ಪಣೆ ಮಾಡಬೇಕು ಅಂತ ಹೇಳಿದರೆ, ಇನ್ನ ಪ್ರಾಣಿಗಳೇನಿವೆ, ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು ಅಂದ್ರು, ಒಂದು ಅಲ್ಲ ಎರಡು ಅಲ್ಲ, ಎಲ್ಲಾ ಪ್ರಾಣಿಗಳು ಏನೇನು ಕರ್ಮಗಳು ಮಾಡುತ್ತಾ ಇವೆ ಆ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡು. ಅಲ್ಲಿ ಹೇಳ್ತಾ ಇದ್ದಾರೆ ಆ ಕರ್ಮಗಳು ಹೇಗೆ, ಹರಿಪೂಜೆ ಎಂದರಿದು ಶ್ರೀನಿವಾಸನ ಪೂಜಾ ಅಂತ ತಿಳಿಸಿಕೊಡ್ತಾ, ಪವಮಾನ ಮುಖ ದೇವಾಂತರಾತ್ಮಕ ಶ್ರೀನಿವಾಸನಿಗೆ ಅರ್ಪಿಸುತ್ತ. ಅಲ್ಲಿ ಸೀಕ್ರೆಟ್ ಇಟ್ಟಿದ್ದಾರೆ. ಏನದು ಅಂದರೆ, ದೇವತೆಗಳು ಈ ಎಲ್ಲಾ ಪ್ರಾಣಿಗಳಲ್ಲಿ ನಿಂತು ಆ ಕರ್ಮಗಳನ್ನ ಮಾಡಿಸಿ, ಆ ಕರ್ಮಗಳನ್ನ ಎಲ್ಲಾ ಪ್ರಾಣಿಗಳಿಂದ ಮಾಡಿಸಿದ ಕರ್ಮಗಳನ್ನ ಮುಖ್ಯ ಪ್ರಾಣನ ಮೂಲಕ ದೇವರಿಗೆ ಅರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ತಿಳಿದು, ಅಲ್ಲಿ ನಮ್ಮ ಸಮರ್ಪಣೆ ಯಾವುದು ಅಂದರೆ, ದೇವತೆಗಳು ಇವರ ಕರ್ಮಗಳನ್ನ ಹೀಗೆ ಅರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ತಿಳಿದು ಚಿಂತಿಸಿ, ಆ ಕರ್ಮಗಳೆಲ್ಲ ಶ್ರೀಹರಿಯ ಪೂಜಾ ಅಂತ ಚಿಂತಿಸಿ ನಮ್ಮ ಚಿಂತನೆಯನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ದೇವತೆಗಳು ಅವರ ಕರ್ಮಗಳನ್ನ ಅರ್ಪಣೆ ಮಾಡುತ್ತಾ ಇದ್ದಾರೆ ಎಂಬ ಚಿಂತನೆ ನಮಗೆ ಬೇಕು. ಆ ರೀತಿಯಾಗಿ ಹೇಳಬೇಕು ಎಂಬುದಕ್ಕೆ ಪವಮಾನ ಮುಖ ದೇವಾಂತರಾತ್ಮಕ ಅಂತ ಅಂದ್ರೆ, ಮುಖ್ಯ ಪ್ರಾಣ ದೇವರೇ ಮೊದಲಾದ ದೇವತೆಗಳಲ್ಲಿ ಕೂತು ಆ ಕರ್ಮಗಳನ್ನ ಭಗವಂತ ಸರ್ವ ಪ್ರಾಣಿಗಳಿಂದ ಮಾಡಿಸಿ ತಾನೇ ಮಾಡಿಸಿ ಅವುಗಳನ್ನ ಅವು ಮಾಡಿರ್ತಕ್ಕಂತಹ ಕರ್ಮವನ್ನ ದೇವತೆಗಳ ಮೂಲಕ ಸ್ವೀಕಾರ ಮಾಡುತ್ತಾ ಇದ್ದಾನೆ ಎಂಬ ಚಿಂತನೆಯನ್ನ ಭಗವಂತ ನಮಗೆ ಕೊಟ್ಟು, ಆ ಚಿಂತನೆಯೇ ದೇವರ ಪೂಜಾ, ಆ ಚಿಂತನೆಯೇ ಆ ಪ್ರಾಣಿಗಳು ಮಾಡಿದ ಕರ್ಮಗಳ ಸಮರ್ಪಣ ನಾವು ಮಾಡುವುದು ಎಂಬುದನ್ನ ತಿಳಿಸಿಕೊಡ್ತಾರೆ. ಇದರಿಂದ ಏನಾಗುತ್ತೆ, ಇದನ್ನ ತುಂಬಾ ಸುಂದರವಾಗಿ ಹೇಳ್ತಾರೆ ಭಿಕ್ಷಾಟನ ಪ್ರಕರಣದಲ್ಲಿ ಚತುರ್ದಶಿಯಲ್ಲಿ ಹೇಳುತ್ತಾರೆ. ಇಡೀ ಭೂಮಂಡಲದಲ್ಲಿರುವಂತಹ ಎಲ್ಲಾ ಪ್ರಾಣಿಗಳು ಮಾಡಿದ ಕರ್ಮಗಳನ್ನ ಅಲ್ಲಿ ಹೇಳಿಕೊಡ್ತಾರೆ. ಆ ಕರ್ಮ ಸಮರ್ಪಣಾ ಕ್ರಮವನ್ನ ಎಲ್ಲಾರು ಮಾಡಿದ ಕರ್ಮಗಳನ್ನ ದೇವತೆಗಳು ವಾಯುದೇವರ ಮೂಲಕ ಅರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಸಾಕು. ಅವಾಗೇನಾಗುತ್ತೆ, ಎಲ್ಲಾರು ಮಾಡಿದ ಪುಣ್ಯಕರ್ಮದಲ್ಲಿ ಚೂರು ಭಾಗ ನಮಗೆ ಬಂದೇ ಬರುತ್ತೆ. ಇಲ್ಲಿ ಭೂಮಂಡಲದಲ್ಲಿರುವ ಎಲ್ಲಾ ಪ್ರಾಣಿಗಳು ಎಲ್ಲಾ ಜೀವಿಗಳು ಮಾಡಿದ ಕರ್ಮಗಳನ್ನ ನಾವು ಪ್ರತ್ಯೇಕವಾಗಿ ಕೃಷ್ಣ ಅರ್ಪಣ ಬಿಡತಾ ಇಲ್ಲ, ಇವರು ಮಾಡಿದ ಕೃಷ್ಣಾರ್ಪಣ ಹಾಗೆ ಬಿಡತಾ ಇಲ್ಲ. ಇನ್ನು ಹೇಗೆ, ಎಲ್ಲಾರು ಮಾಡಿದ ಕರ್ಮಗಳನ್ನ ದೇವತೆಗಳು ವಾಯುದೇವರ ಮೂಲಕ ದೇವರಿಗೆ ಅನ್ನ ಅಂತ ಕೊಡತಾ ಇದ್ದಾರೆ. ಇದು ಚಿಂತನೆ ಮಾಡಿ, ನಾವು ಚಿಂತನೆ ಮಾಡಿದ ಕರ್ಮ ದೇವರಿಗೆ ಕೃಷ್ಣ ಅರ್ಪಣ ಅಂದರೆ, ಅದನ್ನು ಚಿಂತನೆ ಮಾಡಿದ್ದಕ್ಕೆ ಭಗವಂತ ನಮಗೆ ಆ ಎಲ್ಲರ ಕರ್ಮದಲ್ಲಿ ಚೂರು ಭಾಗವನ್ನು ಕೊಡುತ್ತಾನಂತೆ. ಅರ್ಥ ಆಗಿಲ್ಲಲ್ವಾ? ಆದರೆ ಇಷ್ಟು ನೀರಸವಾಗಿರಲ್ಲ. ಇಡೀ ಜಗತ್ತಿನಲ್ಲಿ, ಜಗತ್ತು ಬೇಡಪ್ಪ, ಭೂಮಂಡಲದಲ್ಲಿ ಇಂಡಿಯಾ ಎಷ್ಟಿದೆ, ಚಿಕ್ಕದು. ಇಂಡಿಯಾದೊಳಗೆ ಎಷ್ಟು ಜನ ಇದ್ದಾರೆ, 120 ಕೋಟಿ. ಸದ್ಯಕ್ಕೆ ನಾಳೆ ಎಷ್ಟಾಗುತ್ತೋ ಗೊತ್ತಿಲ್ಲ, 120 ಕೋಟಿ ಇದ್ದಾರೆ. ನೀವೇನೋ ಒಂದು ಕಂಪ್ಯೂಟರ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಅಂದುಕೊಳ್ಳಿ, ಕಂಪ್ಯೂಟರ್ ಅಲ್ಲಿ ಒಂದು ಪ್ಯಾಕೇಜ್ ಇದೆ, ನೀವು ಅದರಲ್ಲಿ ಏನೋ ಒಂದಿಷ್ಟು ಚೂರು ಟೈಪ್ ಮಾಡಿ ಪ್ರೆಸ್ ಮಾಡಿಬಿಡ್ತೀರಾ, ಮಾಡಿದ ಕೂಡಲೇ ಎಲ್ಲರ ಕೆಲಸಗಳು ಆಗಿಬಿಡುತ್ತೆ. ಆದ ಕೂಡಲೇ ಅವರಿಗೆಲ್ಲ ದುಡ್ಡು ಬರುತ್ತೆ. ಬಂದ ಕೂಡಲೇ ಹೇಳ್ತಾ ಇದ್ದೀನಿ ಕೇಳಿ, ಅಂದುಕೊಂಡು ಚೆನ್ನಾಗಿರುತ್ತಲ್ಲ, ಅವರವರ ಅಕೌಂಟಿಂದ 1 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಿದ್ದ್ಬಿಡುತ್ತೆ, ಮತ್ತೆ ಅವರೇನು ಹಾಕಬೇಕಾಗಿಲ್ಲ, ಕಟ್ ಆಗಿ ಬೀಳುತ್ತೆ. ಎಷ್ಟು ಜನ ಇದ್ದಾರೆ? 120 ಕೋಟಿ. ಎಲ್ಲರ ಅಕೌಂಟಿಂದ 1 ರೂಪಾಯಿ ನಿಮ್ಮ ಅಕೌಂಟ್ಗೆ ಒಂದು ದಿವಸಕ್ಕೆ ಬಿದ್ರೆ ಎಷ್ಟು ಬರುತ್ತೀ? 120 ಕೋಟಿ ಬರುತ್ತೆ. ಅವರ ಅಕೌಂಟಿಂದ ಬಂದದ್ದೆಷ್ಟು ನಿಮಗೆ? ಒಬ್ಬೊಬ್ಬರಿಂದ 1 ರೂಪಾಯಿ ಅಷ್ಟೇ, ಒಂದೇ ರೂಪಾಯಿ. 120 ಕೋಟಿ ಜನ ಕೊಟ್ಟರೆ ಎಷ್ಟಾಯಿತು? ನೀವು ಮುಳುಗಿ ಹೋಗುವಷ್ಟು 120 ಕೋಟಿ ಬಂತು ದಿನಕ್ಕೆ. ಇವರೇ ಹೀಗಿದ್ರೆ ಇಡೀ ಭೂಮಂಡಲದಲ್ಲಿರುವ ಎಲ್ಲರ ಅಕೌಂಟಿಂದ 1 ರೂಪಾಯಿ ಬಂದ್ರೆ ನಿಮ್ಮ ಅಕೌಂಟ್ ಜಾಮ್ ಆಗಿಬಿಡುತ್ತೆ ಅಲ್ವಾ? ಅಕೌಂಟ್ ಅಲ್ಲಿ ಕಂಪ್ಯೂಟರ್ ಅನ್ನು ತೋರಿಸಲ್ಲ, ಆ ಸೊನ್ನೆಗಳು ಜಾಸ್ತಿ ಆಗಿಬಿಡುತ್ತೆ ಅಲ್ಲಿ. ಇಡೀ ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಗೂ ಒಂದು ಅಕೌಂಟ್ ಇದ್ದು, ಬ್ಯಾಕ್ಟೀರಿಯಾ ಸಹಿತ ಎಲ್ಲದಕ್ಕೂ ಒಂದು ಅಕೌಂಟ್ ಇದ್ದು, ಅದರಲ್ಲ 1 ರೂಪಾಯಿ ನಿಮ್ಗೆ ಬಿದ್ರೆ ಎಷ್ಟು ಬರಬೇಕ್ರಿ? ಸಾಧ್ಯವಿಲ್ಲ, ಅಷ್ಟು ಬರುತ್ತೆ. ಎಲ್ಲಾ ಪ್ರಾಣಿಗಳು ಮಾಡುವ ಪುಣ್ಯದಲ್ಲಿ ಚೂರು ಭಾಗ ನಿಮಗೆ ಬಂದ್ರೆ ಎಷ್ಟು ಪ್ರಾಣಿಗಳಿವೆ ಅಷ್ಟು ಪುಣ್ಯ ನಿಮಗೆ ಬರುತ್ತೆ. ಆ ವಿಶೇಷವಾದ ಉಪಾಸನೆ ಚತುರ್ದಶಿಯಲ್ಲಿ ಏನು ಹೇಳಿದ್ದಾರೆ ಅದನ್ನ ಇಲ್ಲಿ ಹೇಳುತ್ತಾ ಇದ್ದಾರೆ. ಆ ಇಡೀ ಚತುರ್ದಶಿಯಲ್ಲಿ ಹೇಳಿದ ಭಿಕ್ಷಾಟನಾ ಪ್ರಕರಣದ ತಾತ್ಪರ್ಯ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಮಸ್ತು.